ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 95, ಪುನರಾವರ್ತನೆ ಭಾಗ 3, ಮೋಶೆ, ದೇವರ ಪವಿತ್ರ ಧರ್ಮಶಾಸ್ತ್ರ. ದೇವರ ಮುಂದೆ ಪಾಪಿಗಳು ಹೇಗೆ ನೀತಿವಂತರಾಗಬಹುದು ಎನ್ನುವುದನ್ನು ತೋರಿಸುವಂತಹ ಶುಭವಾರ್ತೆಯ ಅಂದರೆ ಪ್ರವಾದಿಗಳ ಸಂದೇಶದ ನಮ್ಮ ಪುನರಾವರ್ತನೆಯನ್ನು ಮುಂದುವರಿಸುವುದಕ್ಕೆ ಈ ದಿನ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ತನ್ನ ಪ್ರವಾದಿಯಾದ ಮೋಶೆಯ ಮನಸ್ಸಿನಲ್ಲಿ ದೇವರು ಇಟ್ಟಂತಹ ಪುಸ್ತಕವಾಗಿರುವ ತೋರಾವನ್ನು ನಾವು ಇನ್ನೂ ಪುನರಾವರ್ತಿಸುತ್ತಿದ್ದೇವೆ. ನಾವು ನೋಡಿರುವಂತೆ ಸತ್ಯವನ್ನು ತಿಳಿದುಕೊಳ್ಳುವವರಿಗೆಲ್ಲ ಮೋಶೆಯ ತೋರಾವು ದೊಡ್ಡ ಮೌಲ್ಯವುಳ್ಳದ್ದಾಗಿದೆ. ಇದು ದೇವರು ಸ್ಥಾಪಿಸಿರುವಂತಹ ತಳಹದಿಯಾಗಿದೆ. ಆದ್ದರಿಂದ ನಾವು ಕೇಳಿಸಿಕೊಂಡ ಪ್ರತಿಯೊಂದು ದೇವರಿಂದ ಬಂದದ್ದೋ ಅಥವಾ ಅಲ್ಲವೋ ಎನ್ನುವುದನ್ನು ಪರಿಶೀಲಿಸುವುದಕ್ಕೆ ನಾವು ಶಕ್ತರಾಗಿದ್ದೇವೆ. ತೋರಾದ ಆರಂಭದಲ್ಲಿ ನಮ್ಮ ಪೂರ್ವಿಕನಾದ ಆದಾಮನು ಹೇಗೆ ಪಾಪ ಮಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಒಂದು ಅಂಟು ರೋಗದಂತೆ ಅವನ ಪಾಪವು ಅವನ ಸಂತತಿಯವರಿಗೆಲ್ಲ ಹರಡಿಕೊಂಡಿತು ಮತ್ತು ದೇವರಾದ ಕರ್ತನು ಮೊದಲೇ ಎಚ್ಚರಿಸಿದಂತೆ ಇದು ದುಃಖವನ್ನು, ಮರಣವನ್ನು ಮತ್ತು ನಿತ್ಯವಾದ ಶಿಕ್ಷೆಯನ್ನು ತಂದಿತು. ಆದರೆ ನಾವು ದೇವರಿಗೆ ವಂದಿಸುತ್ತೇವೆ, ಯಾಕೆಂದರೆ ವಾಕ್ಯ ಹೀಗೆ ಹೇಳುತ್ತದೆ, ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ರೋಮಾ 5:20. ಹೌದು, ಆದಾಮ ಮತ್ತು ಹವ್ವ ಪಾಪ ಮಾಡಿದ ದಿನದಂದೇ ಆ ಪಾಪವು ತಂದಂತಹ ಶಾಪದಿಂದ ಆದಾಮನ ಮಕ್ಕಳನ್ನು ದೇವರು ತನ್ನ ಕೃಪೆಯಲ್ಲಿ ಬಿಡುಗಡೆ ಮಾಡುವುದಕ್ಕೆ ಒಂದು ದಿನ ಒಬ್ಬ ವಿಮೋಚಕನನ್ನು ಲೋಕದೊಳಕ್ಕೆ ಕಳುಹಿಸಿಕೊಡುತ್ತೇನೆಂದು ಆತನು ಪ್ರಕಟಿಸಿದನು. ಪುನರಾವರ್ತನೆಯ ಹಿಂದಿನ ಪಾಠದಲ್ಲಿ ದೇವರು ಅಬ್ರಹಾಮನನ್ನು ಕರೆದು ಎಲ್ಲಾ ಪ್ರವಾದಿಗಳು ಮತ್ತು ವಿಮೋಚಕನು ಎದ್ದು ಬರಬೇಕಾಗಿರುವ ಒಂದು ಹೊಸ ಜನಾಂಗವನ್ನಾಗಿ ಮಾಡುತ್ತೇನೆಂದು ಅವನಿಗೆ ವಾಗ್ದಾನ ಮಾಡಿದ್ದನ್ನು ನಾವು ನೋಡಿಕೊಂಡೆವು. ಹೀಗೆ ಅಬ್ರಹಾಮನು ಇಸಾಕನೆಂಬ ಮಗನನ್ನು ಪಡೆದನು, ಅವನು ಯಾಕೋಬನೆಂಬ ಮಗನನ್ನು ಪಡೆದನು, ಇವನು 12 ಜನ ಗಂಡು ಮಕ್ಕಳನ್ನು ಪಡೆದನು, ಅವರಿಂದ ಇಸ್ರಾಯೇಲಿನ 12 ಕುಲಗಳು ಉಂಟಾದವು. ದೇವರ ನೀತಿಯ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪಾಪಿಗಳು ಯಾವ ದಾರಿಯನ್ನು ತೆಗೆದುಕೊಳ್ಳಬೇಕು ಮತ್ತು ದೇವರಾದ ಕರ್ತನು ಎಂಥವನಾಗಿದ್ದಾನೆ ಎನ್ನುವುದನ್ನು ಮಾನವ ಜನಾಂಗಕ್ಕೆ ಬೋಧಿಸುವುದಕ್ಕೆ ಅಬ್ರಹಾಮನ ಸಂತತಿಯವರಾದ ಇಸ್ರಾಯೇಲರನ್ನು ದೇವರು ಹೇಗೆ ಉಪಯೋಗಿಸಿದನೆಂಬುದನ್ನು ನಾವು ನೋಡಿಕೊಳ್ಳುವುದಕ್ಕೆ ಈಗ ನಮ್ಮ ಪುನರಾವರ್ತನೆಯನ್ನು ಮುಂದುವರಿಸೋಣ. ಈ ದಿನದ ನಮ್ಮ ಪಾಠವು ದೇವರ ಪರಿಶುದ್ಧ ಧರ್ಮಶಾಸ್ತ್ರ ಎಂದು ಕರೆಯಲ್ಪಡುತ್ತದೆ. ತೋರಾದಲ್ಲಿನ ನಮ್ಮ ಅಧ್ಯಯನದಲ್ಲಿ ಬಹಳ ಹಿಂದೆ ದೇವರು ಅಬ್ರಹಾಮನಿಗೆ ತಿಳಿಸಿದಂತೆ ಇಸ್ರಾಯೇಲ್ ಜನರನ್ನು 400 ವರ್ಷಗಳವರೆಗೆ ಐಗುಪ್ತ ದೇಶದಲ್ಲಿ ಗುಲಾಮರಾಗುವಂತೆ ಅನುಮತಿಸಿದ್ದನ್ನು ನಾವು ನೋಡುತ್ತೇವೆ. ದೇವರಿಂದ ನೇಮಕಗೊಂಡ ಸಮಯವು ಬಂದಾಗ ಆತನು ಮೋಶೆಯನ್ನು ಇಸ್ರಾಯೇಲರಿಗೆ ಕಳುಹಿಸಿಕೊಟ್ಟನು. ಮೋಶೆಯು ಇಸ್ರಾಯೇಲ್ನಾಗಿದ್ದು ಐಗುಪ್ತರ ಕೆಟ್ಟ ಅರಸನಾಗಿದ್ದ ಫರೋಹನ ಮನೆಯಲ್ಲಿ ಬೆಳೆದು ಬಂದನು. ದೇವರು ಮೋಶೆಯನ್ನು ಫರೋಹನ ಬಳಿಗೆ ಕಳುಹಿಸಿ ಅವನಿಗೆ ಹೀಗೆ ಹೇಳುವಂತೆ ತಿಳಿಸಿದನು, ದೇವರಾದ ಯಹೋವನು ಇಂತೆನ್ನುತ್ತಾನೆ, ನನ್ನನ್ನು ಆರಾಧಿಸುವುದಕ್ಕಾಗಿ ನನ್ನ ಜನರನ್ನು ದೇಶದಿಂದ ಹೊರಗೆ ಕಳಿಸು ಎಂಬುದಾಗಿ. ಆದರೆ ಫರೋಹನು ತಿರಸ್ಕಾರದಿಂದ ಹಾಸ್ಯ ಮಾಡುತ್ತಾ, ಯಹೋವನು ಯಾರು? ಇಸ್ರಾಯೇಲ್ ಜನರು ಹೋಗುವುದಕ್ಕೆ ನಾನು ಎಂದಿಗೂ ಬಿಡುವುದಿಲ್ಲ ಅಂದನು. ಹಾಗಾಗಿ ದೇವರು ಇಸ್ರಾಯೇಲರನ್ನು ಹೊರತುಪಡಿಸಿ ಐಗುಪ್ತ ದೇಶದ ಜನರೆಲ್ಲರ ಮೇಲೆ ಭಯಂಕರವಾದ 9 ಉಪದ್ರವದ ಸಾಧನದಿಂದ ಐಗುಪ್ತರು ಮತ್ತು ಫರೋಹನು ತನ್ನ ಶಕ್ತಿಯನ್ನು ಮತ್ತು ಮಹಿಮೆಯನ್ನು ತಿಳಿಕೊಳ್ಳುವಂತೆ ಮಾಡಿದನು. ಹೀಗಿದ್ದರೂ ದೇವರು ಫರೋಹನ ಮುಂದೆ ಮಾಡಿದಂತಹ ಸೂಚಕ ಮತ್ತು ಅದ್ಭುತ ಕಾರ್ಯಗಳು ಅವನು ಪಶ್ಚಾತ್ತಾಪಪಟ್ಟು ಮೋಶೆಯ ಮಾತಿಗೆ ವಿಧೇಯನಾಗುವುದಕ್ಕೆ ಕಾರಣವಾಗಲಿಲ್ಲ. ದೇವರು ಮೋಶೆಗೆ, ನಾನು ಇನ್ನೊಂದು ಉಪದ್ರವವನ್ನು ಫರೋಹನ ಮೇಲೆಯೂ ಮತ್ತು ಐಗುಪ್ತದ ಮೇಲೆಯೂ ಬರಮಾಡುವೆನು, ಅದಾದ ನಂತರ ಅವನು ನಿಮ್ಮನ್ನು ಹೋಗಗೂಡಿಸುವನು ಅಂದನು. ಆ ಉಪದ್ರವ ಯಾವುದೆಂಬುದು ನಿಮಗೆ ನೆನಪಿದೆಯಾ? ಹೌದು, ಅದು ಪ್ರತಿಯೊಂದು ಮನೆಯಲ್ಲಿ ಚೊಚ್ಚಲು ಮಕ್ಕಳ ಮರಣ. ಹೀಗೆ ದೇವರು ಫರೋಹನ ಮತ್ತು ಐಗುಪ್ತದ ಎಲ್ಲ ಮನೆಗಳಲ್ಲಿನ ಚೊಚ್ಚಲು ಮಕ್ಕಳನ್ನು ಸಂಹಾರ ಮಾಡಿದ್ದನ್ನು ನಾವು ನೋಡುತ್ತೇವೆ. ಆದರೆ ಆತನು ಇಸ್ರಾಯೇಲರ ಚೊಚ್ಚಲು ಮಕ್ಕಳನ್ನು ಕಾಪಾಡಿದನು, ಯಾಕೆಂದರೆ ಅವರು ದೇವರ ಆಜ್ಞೆಗೆ ವಿಧೇಯರಾಗಿರುವಲ್ಲಿ ಕುರಿಯ ರಕ್ತವನ್ನು ತಮ್ಮ ಮನೆಗಳ ಬಾಗಿಲುಗಳಿಗೆ ಹಚ್ಚಿದ್ದರು. ದೇವರು ಸ್ವತಃ ಹೀಗೆ ವಾಗ್ದಾನ ಮಾಡಿದ್ದನು, ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆದಿಕಾಂಡ 12:13. ಹೀಗೆ ಕುರಿಯ ರಕ್ತದ ನಿಮಿತ್ತವಾಗಿ ದೇವರು ಇಸ್ರಾಯೇಲರ ಚೊಚ್ಚಲು ಮಕ್ಕಳನ್ನು ಸಂಹರಿಸದೆ ಅವರ ಮನೆಗಳನ್ನು ದಾಟಿ ಹೋದನು. ಈ ರೀತಿಯಲ್ಲಿ ದೇವರು ಇಸ್ರಾಯೇಲರನ್ನು ಫರೋಹನ ಕೈಯಿಂದ ರಕ್ಷಿಸಿದನು. ನಾವು ನೋಡಿದ ಹಾಗೆ ಫರೋಹನ ಆಳ್ವಿಕೆಯಿಂದ ಇಸ್ರಾಯೇಲರನ್ನು ಬಿಡುಗಡೆಗೊಳಿಸುವುದಕ್ಕಿಂತಲೂ ಪಸ್ಕದ ದಿನದ ಕಥೆಯ ಒಂದು ಆಳವಾದ ಅರ್ಥವನ್ನು ಹೊಂದಿದೆ. ವಾಕ್ಯವು ಹೇಳುವುದೇನೆಂದರೆ ಅವರಿಗೆ ಸಂಭವಿಸಿದ ಆ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. 1 ಕೊರಿಂಥ 10:11. ಫರೋಹನಿಂದ ಮತ್ತು ಮರಣದಿಂದ ದೇವರು ತಮ್ಮ ಚೊಚ್ಚಲು ಮಕ್ಕಳನ್ನು ಕಾಪಾಡುವುದಕ್ಕಾಗಿ ಇಸ್ರಾಯೇಲರು ತಮ್ಮ ಮನೆ ಬಾಗಿಲುಗಳಿಗೆ ಹಚ್ಚಿದ ಕುರಿಯ ರಕ್ತದ ಕಥೆಯು ಒಂದು ನಿದರ್ಶನವಾಗಿದೆ. ಫರೋಹನಿಗಿಂತಲೂ ಹೆಚ್ಚು ದುಷ್ಟನಾಗಿರುವ ಸೈತಾನನಿಂದ ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರಿಂದ ಸ್ಥಾಪಿಸಲ್ಪಟ್ಟ ರಕ್ಷಣೆಯ ಮಾರ್ಗವನ್ನು ಇದು ನಿದರ್ಶಿಸುತ್ತದೆ. ಆದಾಮನ ಎಲ್ಲಾ ಮಕ್ಕಳು ಗುಲಾಮರಂತಿದ್ದಾರೆ ಎಂದು ದೇವರ ವಾಕ್ಯವು ನಮಗೆ ತೋರಿಸುತ್ತದೆ. ಬಹುಶಃ ನಿಮ್ಮಲ್ಲಿ ಕೆಲವರು, ಹೌದು, ನಾವು ದೇವರ ಗುಲಾಮರಾಗಿದ್ದೇವೆ ಎಂಬುದು ನಮಗೆ ಗೊತ್ತು ಎಂದು ಅಂದುಕೊಳ್ಳಬಹುದು. ಆದರೆ ಆ ಆಲೋಚನೆಯು ಕರ್ತನಾದ ಯೇಸು ಸುವಾರ್ತೆಯಲ್ಲಿ ಹೇಳಿರುವುದರೊಂದಿಗೆ ಒಪ್ಪಿಕೊಳ್ಳುವಂತದ್ದಲ್ಲ. ಏನೆಂದರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಯೋಹಾನ 8:34. ಆದಾಮನ ಮಕ್ಕಳೆಲ್ಲರೂ ಪಾಪಕ್ಕೆ ದಾಸರಾಗಿರುವವರೆಗೂ ಅವರು ಸೈತಾನನಿಗೂ ಸಹ ದಾಸರಾಗಿರುತ್ತಾರೆ, ಯಾಕೆಂದರೆ ಸೈತಾನನು ಪಾಪದ ಯಜಮಾನನು. ಪೂರ್ಣ ಖಚಿತವಾಗಿರುವುದೇನೆಂದರೆ, ಯಾರು ಸೈತಾನನ ದಾಸರಾಗಿದ್ದಾರೋ ಅವರು ಸ್ವತಃ ಸ್ವತಂತ್ರರಾಗುವುದಕ್ಕೆ ಅವರಿಗೆ ಯಾವ ಮಾರ್ಗವಿಲ್ಲ. ಒಬ್ಬ ಗುಲಾಮನು ತಾನೇ ಸ್ವತಂತ್ರನಾಗುವುದಕ್ಕೆ ಸಾಧ್ಯವೋ? ತಾನು ಸ್ವತಂತ್ರನಾಗಿ ಹೋಗಲು ಬಿಡುವಂತೆ ಅವನು ತನ್ನ ಯಜಮಾನನಿಗೆ ಏನನ್ನಾದರೂ ಕೊಡುವುದಕ್ಕೆ ಸಾಧ್ಯವೋ? ಅದು ಒಬ್ಬ ಒಳ್ಳೆಯ ಯಜಮಾನನಿಗೆ ಕೆಲಸ ಮಾಡಬಹುದು. ಆದರೆ ಸೈತಾನನಂತಹ ಒಬ್ಬ ಯಜಮಾನನಿಗೆ ಇದು ಏನೂ ಕೆಲಸ ಮಾಡುವುದಿಲ್ಲ. ಫರೋಹನ ರೀತಿಯಲ್ಲಿಯೇ ಸೈತಾನನು ತನ್ನ ಗುಲಾಮರನ್ನು ಸ್ವತಂತ್ರವಾಗಿ ಹೋಗುವುದಕ್ಕೆ ಎಂದಿಗೂ ಬಿಡುವುದಿಲ್ಲ, ಎಂದಿಗೂ ಇಲ್ಲ. ಹೋ, ಆದಾಮನ ಮಕ್ಕಳಾಗಿ ನಾವು ಎಷ್ಟೊಂದು ಶಾಪಗ್ರಸ್ತರು! ನಮ್ಮನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿರುವ ಸೈತಾನನ ಆಳ್ವಿಕೆಯಿಂದ ನಮ್ಮನ್ನು ಬಿಡಿಸುವವರು ಯಾರಾದರೂ ಇದ್ದಾರೋ? ಹೌದು, ದೇವರಿಗೆ ಸ್ತೋತ್ರ, ಬಿಡುಗಡೆ ಮಾಡುವವನು ಒಬ್ಬನಿದ್ದಾನೆ. ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುವಂತಹ ಒಬ್ಬನನ್ನು ದೇವರು ಕಳುಹಿಸಿಕೊಟ್ಟನು. ದೇವರ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಟ್ಟಿರುವ ಪರಲೋಕದಿಂದ ಬಂದ ಮೆಸ್ಸಿಯನಾದ ಯೇಸುವೇ ಆ ಶಕ್ತಿವಂತನೂ ಮತ್ತು ನೀತಿವಂತನೂ ಆದ ರಕ್ಷಕನು. ಒಬ್ಬ ಕನ್ಯೆಯಲ್ಲಿ ಹುಟ್ಟುವವನಿದ್ದ ಪರಿಶುದ್ಧ ವಿಮೋಚಕನ ಮೂಲಕವಾಗಿ ಹೇಗೆ ಸೈತಾನನ ತಲೆಯನ್ನು ಜಜ್ಜುತ್ತೇನೆಂದು ದೇವರು ವಾಗ್ದಾನ ಮಾಡಿರುವುದನ್ನು ನಾವು ತೋರದಲ್ಲಿ ಓದುತ್ತೇವೆ. ದೇವರು ತನ್ನ ಮಗನೆಂಬುದಾಗಿ ಕರೆದಿರುವ ಈ ವಿಮೋಚಕನು ಹೇಗೆ ಭಯಂಕರವಾದ ರೀತಿಯಲ್ಲಿ ಮರಣಕ್ಕೊಳಗಾಗುತ್ತಾನೆ, ಆತನು ಹಿಂಸಿಸಲ್ಪಡುತ್ತಾನೆ, ಆತನ ಕೈಕಾಲುಗಳು ಛೇದಿಸಲ್ಪಡುತ್ತವೆ ಎಂದು ಪ್ರವಾದಿಯಾದ ದಾವೀದನು ಕೀರ್ತನೆಗಳಲ್ಲಿ ಬರೆದಿರುವುದನ್ನು ನಾವು ಕೇಳಿದ್ದೇವೆ. ಸುವಾರ್ತೆಯ ಪುಸ್ತಕದಲ್ಲಿ ಈ ಅದ್ಭುತವಾದ ವಿಮೋಚಕನ ಕುರಿತು ನಾವು ಹೆಚ್ಚಾಗಿ ಓದುತ್ತೇವೆ. ಈತನು ಏಸು, ಮರಿಯಳ ಮಗನು, ಒಂದು ಸಂಪೂರ್ಣ ಜೀವಿತವನ್ನು ಜೀವಿಸಿ ನಂತರ ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದಿ ಸಮಾಧಿಯಿಂದ ಮತ್ತೆ ಎದ್ದು ಬಂದವನು. ಹೌದು, ಬಹಳ ಹಿಂದೆಯೇ ದೇವರ ಪ್ರವಾದಿಗಳು ಪಾಪಿಗಳ ರಕ್ಷಕನ ಕುರಿತಾಗಿ ಬರೆದದ್ದನ್ನು ಏಸು ನೆರವೇರಿಸಿದವನಾದನು. ಏಸು ಕ್ರಿಸ್ತನನ್ನು ದೇವರ ಕುರಿ ಎಂಬುದಾಗಿ ದೇವರ ವಾಕ್ಯವು ಕರೆಯುತ್ತದೆ. ಪಸ್ಕದ ದಿನದಂದು ಕುರಿಗಳು ವಧಿಸಲ್ಪಡುವ ಹಾಗೆ ನಮ್ಮನ್ನು ನ್ಯಾಯತೀರ್ಪಿನಿಂದ ರಕ್ಷಿಸುವುದಕ್ಕೆ ಏಸು ತನ್ನ ರಕ್ತವನ್ನು ಸುರಿಸಿದನು. ಮೊದಲ ಪಸ್ಕದಲ್ಲಿ ಒಂದು ಕುರಿಯ ರಕ್ತದಿಂದ ದೇವರು ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡಿದ ಅಂದಾಜು 1500 ವರ್ಷಗಳ ನಂತರ ಏಸುವನ್ನು, ನೀತಿಯುಳ್ಳ ಮೆಸ್ಸಿಯನನ್ನು ಶಿಲುಬೆಗೆ ಜಡಿಯುವಂತೆ ದೇವರು ಆದಾಮನ ಸಂತಾನದವರಿಗೆ ಅನುಮತಿ ಕೊಟ್ಟನು ಮತ್ತು ಪಸ್ಕ ಹಬ್ಬದ ದಿನದಂದೇ ಆತನು ಶಿಲುಬೆಗೆ ಜಡಿಯಲ್ಪಟ್ಟನು. ಹೀಗೆ ಅಬ್ರಾಹಮನ ಯಜ್ಞದ ಚಿಹ್ನೆಯನ್ನು ಏಸು ನೆರವೇರಿಸಿದ ಹಾಗೆಯೇ ಏಸು ಪಸ್ಕದ ಕುರಿಯ ಚಿಹ್ನೆಯನ್ನು ಸಹ ನೆರವೇರಿಸಿದನು. ಆ ದಿನದಂದು ಆತನನ್ನು ಶಿಲುಬೆಗೆ ಹಾಕಿದ ಜನರು ಅಜ್ಞಾನಿಗಳ ಕೆಲಸವನ್ನು ಮಾಡಿದ್ದರು. ಆದರೆ ದೇವರು ಲೋಕವನ್ನು ಸೃಷ್ಟಿಸುವುದಕ್ಕಿಂತ ಮೊದಲೇ ಮೆಸ್ಸಿಯನ ಯಜ್ಞವನ್ನು ಏರ್ಪಾಟು ಮಾಡಿದ್ದನು. ಪ್ರಕಟಣೆ 13:8 ವಚನ, ಅಪೊಸ್ತಲರ ಕೃತ್ಯ 3:17 ವಚನವನ್ನು ನೋಡಿರಿ. ಯೇಸು ಪಾಪಕ್ಕಾಗಿ ಒಂದು ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞವಾಗಿದ್ದಾನೆ. ಪಾಪದ ಆಳ್ವಿಕೆಯಿಂದ ಆದಾಮನ ಸಂತತಿಯವರನ್ನು ಬಿಡುಗಡೆ ಮಾಡುವುದಕ್ಕೆ ಯೇಸು ಕ್ರಿಸ್ತನ ರಕ್ತವು ನ್ಯಾಯವಾದ ಕ್ರಯದಂತೆ ದೇವರಿಗೆ ಅಗತ್ಯವಾದದ್ದಾಗಿತ್ತು. ಅದೇ ಪ್ರಕಾರ ವಾಕ್ಯವು ಹೇಳಿರುವುದೇನೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದಾವುದೆಂದರೆ ಕ್ರಿಸ್ತನೇ. 1 ಕೊರಿಂಥ 5:7 ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಯಾವನಾದರೂ ಪ್ರಾಣ ಕೊಡುವುದಕ್ಕೆ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಿಯೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮ 5:6-8 ಪಸ್ಕದ ಕಥೆಯನ್ನು ಬಿಟ್ಟು ದೇವರು ಇಸ್ರಾಯೇಲರಿಗೆ ನಂಬಿಕೆಯಿಂದ ವಹಿಸಿಕೊಟ್ಟ ಪರಿಶುದ್ಧ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಏನು ಕಲಿತುಕೊಂಡಿದ್ದೇವೆ ಎನ್ನುವುದನ್ನು ಈಗ ಜ್ಞಾಪಿಸಿಕೊಳ್ಳೋಣ. ತೋರಾದಲ್ಲಿನ ನಮ್ಮ ಸಂಶೋಧನೆಯಲ್ಲಿ ದೇವರು ಗುಡುಗು, ಮಿಂಚು ಮತ್ತು ಬೆಂಕಿಯಲ್ಲಿ ಸೀನಾಯಿ ಪರ್ವತದ ಮೇಲೆ ಇಳಿದು ಬಂದು ಅರಣ್ಯದಲ್ಲಿ ಮೋಶೆಗೆ ಮತ್ತು ಇಸ್ರಾಯೇಲರಿಗೆ ತನ್ನ ಪರಿಶುದ್ಧತೆಯನ್ನು ಮತ್ತು ಮಹಿಮೆಯನ್ನು ಹೇಗೆ ಪ್ರಕಟಪಡಿಸಿಕೊಂಡನೆಂಬುದನ್ನು ನಾವು ನೋಡಿದ್ದೇವೆ. ಹೀಗೆ ದೇವರು ತನ್ನ 10 ಆಜ್ಞೆಗಳನ್ನು ಮತ್ತು ಇತರ ಅನೇಕ ಆಜ್ಞೆಗಳನ್ನು ಇಸ್ರಾಯೇಲರಿಗೆ ಕೊಟ್ಟನು. ಇದು ಮೋಶೆಯ ಧರ್ಮಶಾಸ್ತ್ರ ಎಂದು ಕರೆಯಲ್ಪಟ್ಟಿತು. ದೇವರು ಹೀಗೆ ಹೇಳುತ್ತಾ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ ಮತ್ತು ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ನಿಮಗಾಗಿ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. ನಿಮ್ಮ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು. ನಿಮ್ಮ ನೆರೆಯವರ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು. ನಿಮ್ಮ ನೆರೆಯವರ ಸೊತ್ತನ್ನು ಆಶಿಸಬಾರದು. ಮತ್ತು ಈ ಪರಿಶುದ್ಧವಾದ ಆಜ್ಞೆಗಳಿಗೆ ದೇವರು ಆ ಮಾತುಗಳನ್ನು ಸಹ ಕೂಡಿಸಿದನು. ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ. ಯಾಕೋಬ 2:10 ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ಗಲಾತ್ಯ 3:10. ಅದನ್ನೇ ದೇವರು ಮೋಶೆಯ ವಶಕ್ಕೆ ಕೊಟ್ಟಂತಹ ಪರಿಶುದ್ಧ ಧರ್ಮಶಾಸ್ತ್ರವೂ ಹೇಳುತ್ತದೆ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ನೀವು ಹುಟ್ಟಿದಂದಿನಿಂದ ಸಾಯುವವರೆಗೂ ಆಲೋಚನೆಯಲ್ಲಿ, ಮಾತಿನಲ್ಲಿ ಮತ್ತು ಕ್ರಿಯೆಯಲ್ಲಿ ನೀವು ಸಂಪೂರ್ಣವಾಗಿ ಪರಿಪೂರ್ಣರಾಗಿರುವುದಕ್ಕೆ ಅಗತ್ಯವಾಗಿರುವಂತಹ ದೇವರ ಈ ಪರಿಶುದ್ಧ ಧರ್ಮಶಾಸ್ತ್ರವನ್ನು ಕಾಪಾಡಿಕೊಳ್ಳುತ್ತೀರಾ? ಪ್ರತಿದಿನ ಮತ್ತು ಪ್ರತಿ ಗಂಟೆ, ರಾತ್ರಿ ಹಗಲು ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ ಮತ್ತು ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು ಮತ್ತು ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು. ನೀವು ಈ ಪರಿಶುದ್ಧವಾದ ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದೀರೋ? ನಾವು ಇದನ್ನು ನೆರವೇರಿಸಿಲ್ಲ ಎಂಬುದು ನಿಮಗೂ ನಮಗೂ ಗೊತ್ತು. ವಾಕ್ಯವು ಹೇಳುವುದೇನೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ರೋಮ 3:10. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. 1 ಯೋಹಾನ 1:8. ನಾವೆಲ್ಲರೂ ಪಾಪದ ಸ್ವಭಾವದೊಂದಿಗೆ ಹುಟ್ಟಿದವರಾಗಿರುವುದರಿಂದ ದೇವರಿಗೆ ಅಗತ್ಯವಾಗಿರುವ ಪ್ರತಿಯೊಂದನ್ನು ನಮ್ಮಲ್ಲಿ ಯಾರೊಬ್ಬರೂ ಎಂದಿಗೂ ನೆರವೇರಿಸಿಲ್ಲ. ಬಹುಶಃ ಯಾರಾದರೊಬ್ಬರು ಹೀಗೆ ಹೇಳಬಹುದು, ನಮ್ಮಲ್ಲಿ ಯಾರೊಬ್ಬರಿಗೂ ಮೋಶೆಯ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲದಿದ್ದರೆ ಹಾಗಾದರೆ ದೇವರು ಇದನ್ನು ನಮಗೆ ಯಾಕೆ ಕೊಟ್ಟನು? ದೇವರು ಪ್ರತಿಯೊಬ್ಬರೂ ನಾಶವಾಗುವುದಕ್ಕೆ ಇಷ್ಟಪಡುವಂತಹ ದೇವರಾಗಿದ್ದಾನೋ? ಇಲ್ಲ, ದೇವರು ಪ್ರೀತಿ ಸ್ವರೂಪನು ಮತ್ತು ಯಾರೊಬ್ಬರೂ ನಾಶವಾಗುವುದನ್ನು ಇಷ್ಟಪಡದವನೂ ಆಗಿದ್ದಾನೆ. ಆಜ್ಞೆಗಳನ್ನು ಯಾರೊಬ್ಬರೂ ಕಾಪಾಡಿಕೊಳ್ಳುವುದಿಲ್ಲ ಎಂದು ದೇವರಿಗೆ ಸಂಪೂರ್ಣವಾಗಿ ಗೊತ್ತಿದ್ದರೂ ಆತನು ಯಾಕೆ ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನು ಪಾಪಿಗಳಿಗೆ ಕೊಟ್ಟನು? ಆಜ್ಞೆಗಳ ಉದ್ದೇಶವೇನಾಗಿತ್ತು? ದೇವರು ಹೀಗೆ ಹೇಳುತ್ತಾ ಆ ಪ್ರಶ್ನೆಗೆ ಉತ್ತರಿಸುತ್ತಾನೆ. ಯಾವನಾದರೂ ನಿಯಮನಿಷ್ಠೆಗಳನ್ನನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ. ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನೂ ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು. ಗಲಾತ್ಯ 3:22. ಹಾಗಾಗಿ ಪಾಪವು ತಂದಿದ್ದ ಶಾಪವನ್ನು ನಮಗಾಗಿ ಹೊತ್ತುಕೊಂಡ ಯೇಸುಕ್ರಿಸ್ತನಿಗಾಗಿ ನಮ್ಮ ಅಗತ್ಯವನ್ನು ತೋರಿಸುವುದಕ್ಕೆ ಮತ್ತು ದೇವರ ಮುಂದಿರುವ ನಮ್ಮ ಅಪೂರ್ಣತೆಯನ್ನು ನಮಗೆ ತೋರಿಸುವುದಕ್ಕೆ ದೇವರು ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನು ಪಾಪಿಗಳಿಗೆ ವಹಿಸಿಕೊಟ್ಟನೆಂಬುದನ್ನು ನಾವು ಕಂಡುಕೊಂಡೆವು. ಮೋಶೆಗೆ ದೇವರು ವಹಿಸಿಕೊಟ್ಟಿದ್ದ ಪರಿಶುದ್ಧ ಧರ್ಮಶಾಸ್ತ್ರವನ್ನು ಮನುಷ್ಯರೊಳಗೆ ಕರ್ತನಾದ ಯೇಸುಕ್ರಿಸ್ತನೊಬ್ಬನೇ ಕಾಪಾಡಿದವನಾಗಿದ್ದಾನೆ. ನಾವು ನೋಡಿದಂತೆ ಆದಾಮನ ಸಂತತಿಯವರಿಂದ ಯೇಸು ತುಂಬಾ ವ್ಯತ್ಯಾಸವುಳ್ಳವನಾಗಿದ್ದಾನೆ, ಯಾಕೆಂದರೆ ಆತನು ಅವರ ಪಾಪದ ಸ್ವಭಾವದಲ್ಲಿ ಪಾಲುಗಾರನಾಗಲಿಲ್ಲ. ಯೇಸು ಒಬ್ಬ ಕನ್ಯೆಯಲ್ಲಿ ಹುಟ್ಟುವುದಕ್ಕೆ ಪರಲೋಕದಿಂದ ಬಂದ ನಿತ್ಯತ್ವದ ದೇವರ ವಾಕ್ಯವಾಗಿದ್ದಾನೆ. ಯೇಸು ನಮ್ಮ ಹಾಗೆ ಶರೀರವನ್ನು ತೆಗೆದುಕೊಂಡನು, ಆದರೆ ನಮ್ಮ ದುಷ್ಟ ಸ್ವಭಾವವನ್ನು ತೆಗೆದುಕೊಳ್ಳಲಿಲ್ಲ. ಅದಕ್ಕಾಗಿಯೇ ಆತನು ಭೂಲೋಕದಲ್ಲಿದ್ದಾಗ ನಾನು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ಬಂದೇನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಮತ್ತಾಯ 5:17. ಯೇಸು ಹೇಳಿರುವುದನ್ನು ನೀವು ಕೇಳಿದಿರಾ? ಇದು ಒಂದು ಆಳವಾದ ಮತ್ತು ಅದ್ಭುತವಾದ ಸತ್ಯವಾಗಿದೆ. ದೇವರು ಮೋಶೆಗೆ ವಹಿಸಿಕೊಟ್ಟ ಪರಿಶುದ್ಧ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ತಾನು ಲೋಕಕ್ಕೆ ಬಂದಿರುವುದು ಎಂದು ಯೇಸು ಹೇಳಿದನು. ಇದು ಏನು ಅರ್ಥ ಕೊಡುತ್ತದೆ ಎಂಬುದನ್ನು ನೀವು ಗ್ರಹಿಸಿದ್ದೀರಾ? ಆದಾಮನ ಸಂತತಿಯವರಾದ ನಾವು ಎಂದಿಗೂ ಯಾವುದನ್ನೂ ಮಾಡುವುದಕ್ಕೆ ಸಾಧ್ಯವಿಲ್ಲದಿರುವುದನ್ನು ಯೇಸು ನಮಗಾಗಿ ಮಾಡಿದನು. ಆತನು ದೇವರ ಧರ್ಮಶಾಸ್ತ್ರವನ್ನು ನೆರವೇರಿಸಿದನು. ಅದಾದ ನಂತರ ಧರ್ಮಶಾಸ್ತ್ರದ ಶಾಪವನ್ನು ನಮಗಾಗಿ ಹೊತ್ತುಕೊಳ್ಳುವುದಕ್ಕೆ ಮತ್ತು ದೇವರ ನೀತಿಯ ನ್ಯಾಯ ತೀರ್ಪಿನಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದನು. ಯೇಸು ಸಾಯುವುದಕ್ಕೆ ತಕ್ಕವನಾಗಿರಲಿಲ್ಲ, ಯಾಕೆಂದರೆ ಆತನು ಎಂದಿಗೂ ಪಾಪ ಮಾಡಿರಲಿಲ್ಲ. ಆದಾಗ್ಯೂ ಪ್ರವಾದಿಗಳ ಮೂಲಕ ದೇವರ ವಾಗ್ದಾನ ಮಾಡಿದಂತಹ ರಕ್ಷಣೆಯ ಯೋಜನೆಯನ್ನು ಪೂರ್ತಿಗೊಳಿಸುವುದಕ್ಕೆ ಕರ್ತನಾದ ಏಸು ತನ್ನ ಸ್ವಂತ ಚಿತ್ತದಿಂದ ತನ್ನ ಜೀವವನ್ನು ನಮಗಾಗಿ ಕೊಟ್ಟನು ಮತ್ತು ಪಾಪದ ನಮ್ಮ ಸಾಲವನ್ನು ತೆರುವುದಕ್ಕೆ ಆತನು ತನ್ನ ರಕ್ತವನ್ನು ಸುರಿಸಿದ ನಂತರ ಮೂರನೆಯ ದಿನದಲ್ಲಿ ದೇವರು ಆತನನ್ನು ಮರಣದಿಂದ ಎಬ್ಬಿಸಿದನು. ಇದಕ್ಕೆ ಸಂಬಂಧಿಸಿದಂತೆ ಪರಿಶುದ್ಧ ವಾಕ್ಯಗಳು ಹೇಳಿರುವುದನ್ನು ಕೇಳಿರಿ. ವಾಕ್ಯ ಹೀಗೆ ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ರೋಮಾ 8:1-3. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ನೀವು ಯಾವುದರ ಮೇಲೆ ನಿಮ್ಮ ನಿರೀಕ್ಷೆಯನ್ನು ನೇಣು ಹಾಕಿದ್ದೀರಿ? ನಿಮ್ಮ ಪಾಪಗಳಿಗಾಗಿ ಶಿಕ್ಷೆಯನ್ನು ಹೊತ್ತುಕೊಳ್ಳುವನಾದ ನೀತಿವಂತ ವಿಮೋಚಕನ ಕುರಿತಾದ ದೇವರ ಶುಭ ಸಂದೇಶದ ಮೇಲೆ ಆತುಕೊಂಡಿದ್ದೀರಾ? ಅಥವಾ ನೀವು ಇನ್ನೂ ನಿಮ್ಮ ಒಳ್ಳೆಯ ಕೆಲಸಗಳ ಮೇಲೆ ಆತುಕೊಂಡಿದ್ದೀರಾ? ದೇವರ ವಾಕ್ಯ ಹೇಳಿರುವುದನ್ನು ಮರೆಯಬೇಡಿರಿ. ಅದು ಹೇಳುವುದೇನೆಂದರೆ, ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೀಗಂದೇ ಧರ್ಮಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆದ್ದರಿಂದ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಗಲಾತ್ಯ 3:13-14, ಯೋಹಾನ 3:16. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂಬರುವ ಅಧ್ಯಯನಗಳಲ್ಲಿ ದೇವರ ಚಿತ್ತವಾದರೆ ನಾವು ಪ್ರವಾದಿಗಳ ಗ್ರಂಥಗಳ ನಮ್ಮ ಪುನರಾವರ್ತನೆಯನ್ನು ಮುಗಿಸುತ್ತೇವೆ ಮತ್ತು ಆದಾಮನ ಸಂತತಿಯವರಿಗಾಗಿ ಸಮಾಧಾನದ ಮತ್ತು ರಕ್ಷಣೆಯ ಒಂದು ಬಾಗಿಲನ್ನು ತೆರೆಯುವ ಹಾಗೆ ತನ್ನ ಕುರಿತಾಗಿ ಪ್ರವಾದಿಗಳು ಪ್ರವಾದಿಸಲ್ಪಟ್ಟ ಪ್ರತಿಯೊಂದನ್ನು ಮೆಸ್ಸಿಯನಾದ ಏಸು ಹೇಗೆ ನೆರವೇರಿಸಿದನೆಂಬುದನ್ನು ನೋಡುತ್ತೇವೆ. ಈ ದಿನ ನಾವು ಯಾವುದನ್ನು ಅಧ್ಯಯನ ಮಾಡಿದೆವೋ ಅದರೊಳಗೆ ದೇವರು ನಿಮಗೆ ವಿವೇಕವನ್ನು ಕೊಡಲಿ ಮತ್ತು ಆತನ ವಾಕ್ಯದಲ್ಲಿರುವ ಈ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನಿಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ, ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.